ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ, ಇದು ಹಿಂದೆ ಬಂದ ಪದ್ಯ 23, 24, 25, 26 ಎಲ್ಲವೂ ಒಂದೇ ಥಾಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಯಾಕೆ ಇಷ್ಟು ಮಾಡ್ತಾರ ಒಂದೇ ಥಾಟ್ ಅನ್ನಂದ್ರೆ, ಇಲ್ಲಿ ಹೇಳುವಂತ ಸಮಾಚಾರ ಏನಿದೆ ಅಂದ್ರೆ, ಭಗವಂತನ ಯಾವುದೇ ಒಂದು ಭಗವಂತನ ಅನಂತತ್ವ ಇನ್ಫಿನಿಟ್ ಒಂದರೊಳಗೆ ಆ ಕಾನ್ಸೆಪ್ಟ್ ನಮ್ಗೆ ಬರೋದು ತುಂಬಾ ಕಷ್ಟವಾಗಿರತ್ತಕ್ಕೋಸ್ಕರ ಒಂದೊಂದೊಂದಾಗೆ ಹೇಳ್ತಾ ಇದ್ದಾರೆ ಹೇಗೆ ಅಂತ. ಯಾಕೆ ಇದು ತಿಳ್ಕೊಬೇಕು, ಗಾಡ್ ಈಸ್ ಎವ್ರಿವೇರ್ ಅಂತ ತಿಳ್ಕೊಬೋದಲ್ಲ ಅಂದ್ರೆ, ಆವಾಗೆ ನಮ್ಗೆ ಗಾಡ್ ಈಸ್ ಎವ್ರಿವೇರ್ ಅಂತ ಸುಮ್ನೆ ಹೇಳಿದ್ರೆ ಅದು ಸಾಮಾನ್ಯ ಜ್ಞಾನ ಆಗ್ಬಿಡತ್ತೆ. ವಿಶೇಷ ಜ್ಞಾನ ಹೇಗೆ, ಹೌ ಹಿ ಈಸ್ ದೇರ್, ಎಷ್ಟು 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 ಅಂತ ತಿಳಿತಾ ಹೋದ ಅಬ್ಬಾ, ಇಟ್ ಇಸ್ ನಮ್ಮಿಂದ ಊಹೆ ಮಾಡ್ಲಕ್ಕೇನೋ ಆಗೋದಿಲ್ಲ ಅಂಬೋ ಸ್ಥಿತಿ ಯಾವಾಗ ಬರುತ್ತೋ ಆವಾಗೆ ಅವನ ಮಹಿಮೆ ನಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿನೂ ಅದೇ ಹೇಳ್ತಾ ಇದ್ದಾರೆ, ಒಂದು ರೂಪದೊಳು ಭಗವಂತನ ಒಂದು ರೂಪ, ಏನೇ ಒಂದು ರೂಪ ತಕೊಳ್ಳಿ, ಆ ಒಂದು ರೂಪದೊಳ್ಳು ಅದು ಎಷ್ಟು ಅನಂತ ಅಂತ ಹೇಳ್ತಾರೆ. ಒಂದು ರೂಪ ತಕೊಳ್ಳಿ, ಆ ರೂಪದಲ್ಲಿ, ಆ ರೂಪ ಅಂತ ನಾವು ಒಂದು ಚಿಂತನೆ ಮಾಡಿದ್ರೆ, ಆ ರೂಪ ಇಸ್ ಮೇಡ್ ಅಪ್ ಆಫ್ ಅವಯವಗಳು. ಬಟ್ ಓನ್ಲಿ ಡಿಫ್ರೆನ್ಸ್ ಭಗವಂತನ ವಿಷಯದಲ್ಲಿ ಏನು ಅಂದ್ರೆ, ಭಗವಂತನ ಒಂದು ಅವಯವಕ್ಕೂ ಇನ್ನೊಂದು ಅವಯವಕ್ಕೂ ಅಭೇದ ಡಿಫ್ರೆಂಟ್ ಇಲ್ಲ. ಬಿಕಾಸ್ ನಮ್ಮಲ್ಲಿ ನಮ್ಮ ಕಣ್ಣು ಅಂತ ನಾವು ಹೇಳುವಾಗ, ನಮ್ಮ ಕಣ್ಣು ಏನು ಮಾಡಕ್ಕೆ ಶಕ್ತಿ ಇದೆ, ನೋಡ್ಲಕ್ಕೆ ಮಾತ್ರ ಕಣ್ಣಿಗೆ ಶಕ್ತಿ ಇದೆ, ಊಟ ಮಾಡುವ ಶಕ್ತಿ ಕಣ್ಣಿಗೆ ಇಲ್ಲ, ನಡೆಯೋ ಶಕ್ತಿ ಕಣ್ಣಿಗೆ ಇಲ್ಲ. ಸೊ ನಮ್ಮ ಅವಯವಕ್ಕೆ ಭೇದಗಳು ಉಂಟು, ಕಣ್ಣು ನೋಡತ್ತ, ಕಿವಿ ಕೇಳತ್ತ, ಹೀಗೆ ನಮ್ಗೆ ಲಿಮಿಟೇಷನ್ಸ್ ಉಂಟು. ಅದೇ ಆ ಜೀವ ಇದೆ ನೋಡಿ, ನಮ್ದೇ ಆದ ಜೀವ ಇದ್ರು ಆ ಜೀವಕ್ಕೆ ಆ ಭೇದಗಳು ಇಲ್ಲ. ಸೊ ಹಾಗೇನೆ ಆ ದೇವತೆಗಳು, ನಮ್ಮ ಕಣ್ಣಲ್ಲಿ ಇರುವಂತ ಚಂದ್ರ ಸೂರ್ಯರುಗಳಿಗೇನೂ ಭೇದ ಇಲ್ಲ, ಅವರು ಆ ಭೇದ ಇಲ್ಲ ಅಂದ್ರೆ ಈ ಕಣ್ಣಲ್ಲಿ ಕೂತು ಎಲ್ಲ ಅವಯವ ಸಹಿತವಾಗಿ ಅವರು ಕೂತು ಎಲ್ಲ ಕೆಲಸವೂ ಮಾಡಬಲ್ಲರವರು. ಸೊ ಇಲ್ಲಿ ಭಗವಂತನ ತಗೊಳ್ತಾರೆ. ಸೊ ಭಗವಂತನ ಅವಯವಕ್ಕೆ ಭೇದ ಇಲ್ಲ, ಅದಕ್ಕೆ ನಕಸ್ತುತಿ ಅಂತ ನಕವನ್ನ ಸ್ತುತಿ ಮಾಡಿದ್ದಾರೆ ಅಂದ್ರೆ ಅಲ್ಲಿ ನಕ ಈಸ್ ನಾನ್ ಡಿಫ್ರೆಂಟ್ ಫ್ರಮ್ ಭಗವಂತ ಹಿಮ್ಸೆಲ್ಫ್. ಬಿಕಾಸ್ ಯಾಕೆ ಅಂದ್ರೆ ಜ್ಞಾನ ಆನಂದ ಮಯ ಅವನು. ಸೊ ಇಲ್ಲಿ ಏನ್ ಹೇಳ್ತಾರೆ, ಒಂದು ರೂಪ ತಕೊಳ್ಳಿ, ಆ ಒಂದು ರೂಪದಲ್ಲಿ ಒಂದು ಅವಯವ ತಕೊಳ್ಳಿ, ಒಂದು ಪಾರ್ಟ್, ಒಂದು ಆರ್ಗನ್, ಏನಾದ್ರು ಒಂದು ಗೋಳಕ ತಕೊಳ್ಳಿ, ಅದಲ್ಲಿ ಒಂದು ರೋಮದೊಳ್, ರೋಮ ಒಂದು 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 ಕೂದಲು, ಒಂದು ರೋಮ ತಕೊಳ್ಳಿ. ಆ ಒಂದು ರೋಮ ಅಂದ್ರ ಇಲ್ಲಿ ಹೇಳುವಂತ ತಾತ್ಪರ್ಯ ಎಷ್ಟು ಚಿಕ್ಕದು, ಒಂದು ಎಂಟೈರ್ ಬಾಡಿ, ನೀವು ನಮ್ ತರ ಒಂದು ಬಾಡಿ ತಕೊಂಡು ಅದ್ರಲ್ಲಿ ಒಂದು ಅವಯವ ತಕೊಂಡು ಆ ಅವಯವದಲ್ಲಿ ಒಂದೇ ಒಂದು ರೋಮ, ಒಂದು ಜಸ್ಟ್ ಹೇರ್, ಅದನ್ನ ಇಮ್ಯಾಜಿನ್ ಮಾಡಿ ಎಷ್ಟು ಚಿಕ್ಕದದು. ಆ ರೋಮದೊಳ್, ಆ ರೋಮ ಪೂರ್ತಿ ಅಲ್ಲ, ಅದಲ್ಲಿ ಒಂದು ದೇಶ ಅಂದ್ರೆ ಒಂದು 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 ಪ್ರದೇ ಒಂದು ಸ್ಮಾಲ್ ಪೋರ್ಷನ್ ಆಫ್ ದಟ್ ರೋಮ, ಅದು ತಕೊಂಡ್ರೆ ಆ ರೋಮದೊಳ್ ಹೊಂದಿ ಇಪ್ಪ ಅಭುಜಾಂಡ ಅನಂತಾನಂತ ಕೋಟಿಗಳು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಎಷ್ಟು ಎಷ್ಟು ಬ್ರಹ್ಮಾಂಡ ಇದೆ, ಎಷ್ಟು ಬ್ರಹ್ಮಾಂಡ ಆ ಚಿಕ್ಕ ಪ್ರದೇಶವನ್ನ ಆಶ್ರಯ ಮಾಡಿಕೊಂಡಿದೆ ಅಂದ್ರೆ ಅನಂತಾನಂತ ಕೋಟಿಗಳು. ಅನಂತ ಅಂದ್ರೆ ಜಾಸ್ತಿ. ಸೊ ಎಷ್ಟು ನಮ್ಗೆ ಒಂದು ಇನ್ಫಿನಿಟ್ನೆಸ್ ತಿಳಿಸ್ಲಿಕ್ಕೆ ಅನಂತ ಅನಂತ ಕೋಟಿಗಳು ಅಂತ, ಬಿಗ್ಗೆಸ್ಟ್ ಫಿಗರ್ ದಟ್ ವಿ ಕ್ಯಾನ್ ಕನ್ಸೀವ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ಸಂದೇಹ ಬರುತ್ತೆ ಅಂದ್ರೆ, ಇಷ್ಟು ಬ್ರಹ್ಮಾಂಡಗಳು ಇದೆ ಅಂದ್ರೆ, ಕೆಲವರು ಹೇಳ್ತಾರಲ್ಲ ಸೈನ್ಸ್ ಅಲ್ಲಿ ಪ್ಯಾರಲಲ್ ಯೂನಿವರ್ಸ್ ಅಂತ, ಅಂದ್ರೆ ಇಲ್ಲಿ ಒಂದು ಬ್ರಹ್ಮಾಂಡ ನಮ್ಗೆ ಇದೆ, ಈ ಬ್ರಹ್ಮಾಂಡದಲ್ಲಿ ನಾವು ಇದ್ದೀವಿ. ಸೊ ಅಟ್ ದಿ ಸೇಮ್ ಟೈಮ್ ಇನ್ನೊಂದು ಬ್ರಹ್ಮಾಂಡ ಇದೇ ಕಾಲದಲ್ಲಿ, ಇದೇ ಒಂದೇ ಕಾಲದಲ್ಲಿ ಇನ್ನೊಂದು ಕಡೆ ಇನ್ನೊಂದು ಬ್ರಹ್ಮಾಂಡ ಇದೆ, ಅಲ್ಲಿ ಏನೋ ಮತ್ಸ್ಯಾವತಾರ ಒಂದು ಕಡೆ ಆಗ್ತಾ ಇದೆ, ಇನ್ನೊಂದು ಬ್ರಹ್ಮಾಂಡ ಇನ್ನೊಂದು ಕಡೆ ಇದೆ, ಅಲ್ಲಿ ಕೂರ್ಮಾವತಾರ ಆಗ್ತಾ ಇದೆ. ಸೊ ಹೀಗ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಟ್ ಅ ಟೈಮ್ ಅಂದ್ರೆ ಒಂದು ಕಾಲದಲ್ಲಿ, ಈ ಕ್ಷಣ, ಈ ಕಾಲದಲ್ಲಿ, ಈ ಪರ್ಟಿಕ್ಯುಲರ್ ಕಾಲದಲ್ಲಿ ಒಂದೇ ಬ್ರಹ್ಮಾಂಡನೇ ಇರುತ್ತೆ. ಒಂದೇ ಬ್ರಹ್ಮಾಂಡ ಅಂದ್ರೆ ಒಂದೇ ಬ್ರಹ್ಮಾಂಡ, ಒಂದೇ ಚತುರ್ಮುಖ, ಒಂದೇ ಮುಖ್ಯ ಪ್ರಾಣ ಈ ಬ್ರಹ್ಮಾಂಡದೊಳಗೆ ಇದ್ದಾರಂತ. ಸೊ ಒನ್ ಅಟ್ ಅ ಟೈಮ್ ಇರುತ್ತೆ. ಈ ಮತ್ತೆ ಅಭುಜಾಂಡ ಅನಂತಾನಂತ ಕೋಟಿಗಳು ಅಂದ್ರೆ ಯಾಕೆ ಹೇಳ್ತಾರಂದ್ರೆ, ಅಭುಜಾಂಡದ ಅಪ್ ಅಂದ್ರೆ ನೀರು, ನೀರಿನಿಂದ ಹುಟ್ಟಿರೋದು, ನೀರಿನಿಂದ ಹುಟ್ಟಿರೋದು ಅಂದ್ರೆ ಪ್ರಳಯ ಜಲದಿಂದ ಹುಟ್ಟಿರುವಂತದ್ದು ತಾವರೆ, ದಟ್ ಈಸ್ ಲಕ್ಷ್ಮಿ. ಲಕ್ಷ್ಮಿಯಿಂದ ಅಬುಜಜ ಅಂದ್ರ ಲಕ್ಷ್ಮಿಯಿಂದ ಬಂದದ್ದು ಚತುರ್ಮುಖ. ಚತುರ್ಮುಖ ಆ ಬ್ರಹ್ಮಾಂಡ ಅಂಬೋ ಅಂಡ ಬಂತು. ಸೊ ಅಬುಜಜ ಅಂಡ ಅಂದ್ರೆ ಬ್ರಹ್ಮಾಂಡ. ಸೊ ಈ ಬ್ರಹ್ಮಾಂಡ ಅನಂತಾನಂತ ಕೋಟಿಗಳು ಅಂದ್ರೆ ಯಾಕೆ ಹೇಳ್ತಾ ಇದ್ದಾರಂದ್ರೆ, ಇದು ಸೃಷ್ಟಿ. ಸೃಷ್ಟಿ ಎಂಬುದು ಅನಾದಿ ಕಾಲದಿಂದ ಆಗ್ತಾ ಇರುತ್ತೆ. ಸೊ ಒಂದು ಬ್ರಹ್ಮಾಂಡ ಬರುತ್ತೆ, ಒಂದು ಬ್ರಹ್ಮಾಂಡ ಇಷ್ಟು ಕಾಲ ಚತುರ್ಮುಖನ 100 years ಅಪ್ ಟು ಹಿಸ್ 100 years ಇರುತ್ತೆ. ಆಮೇಲೆ 100 years ಪ್ರಳಯ ಆಗತ್ತೆ, ಆಮೇಲೆ ಅದನ್ನ ಮುಕ್ತಿಗೆ ಹೋಗ್ಬಿಡತ್ತೆ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಬ್ರಹ್ಮಾಂಡ. ಸೊ ಹೀಗೆ ಅನಂತಾನಂದ್ ಬಿಕಾಸ್ ಯಾಕೆ ಅನಂತಾನಂತ ಕೋಟಿಗಳು ಯಾಕೆ ಹೇಳ್ತಾರಂದ್ರೆ, ಸೃಷ್ಟಿ ಯಾವಾಗ ಶುರು ಆಯ್ತು ಅಂದ್ರೆ ಹೇಳಕ್ಕಿಲ್ಲ. ಸೃಷ್ಟಿ ಇಸ್ ಅನಾದಿ ಕಾಲದಿಂದ ಆಗಿದೆ, ಕೋಸ್ಕರ ಅನಾದಿ ಬ್ರಹ್ಮಾಂಡಗಳು ಬಂದು ಹೋಗಿದೆ, ಇನ್ನು ಮುಂದೆ ಅನಂತಾನಂತ ಬ್ರಹ್ಮಾಂಡಗಳು ಬರುತ್ತೆ. ಸೊ ಇನ್ಫಿನಿಟ್ ಅಂತ ಹೇಳ್ತಾರೆ ಆ ಟೈಮ್ಗೆ. ಸೊ ಬ್ರಹ್ಮಾಂಡಗಳು ಹಾಗೆ ಅನಂತಾನಂತ ಕೋಟಿಗಳು ಉಂಟು. ದೇರ್ ಇಸ್ ನೋ ಸಚ್ ಥಿಂಗ್ ಆಸ್ ಎ ಪ್ಯಾರಲಲ್ ಯೂನಿವರ್ಸ್ ಅಂತ ಹೇಳ್ತಾರೆ. ಸೊ ಇದು ಅನಂತಾನಂತ ಕೋಟಿಗಳು ಉಂಟು. ಇದಕ್ಕೆ ಇನ್ನೊಂದು ಹೇಳ್ತಾ ಇದ್ದಾರೆ ಇಲ್ಲಿ, ಹಿಂದೆ ಮಾರ್ಕಂಡೇಯ ಕಾಣನೆ ಒಂದು ರೂಪದಿ ಸೃಷ್ಟಿ ಪ್ರಳಯ, ಒಂದು ರೂಪದಿ ಸೃಷ್ಟಿ ಪ್ರಳಯ ಇಂದಿರೇಶನೋಳು ಏನಿದು ಆಶ್ಚರ್ಯ ಅಪ್ರಮೇಯ ಸದಾ ಅಂತ ಹೇಳ್ತಾರೆ. ಇದಕ್ಕೆ ಇದೆಲ್ಲ ಇದಂಬೋದಕ್ಕೆ ಯಾರನ್ನಾರು ಉಲ್ಲೇಖ ಬಂದಿದೀಯಾ ಅಂತ ಹೇಳುವಾಗ ಅದಕ್ಕೆ ಹೇಳ್ತಾರ, ಭಗವಂತನ ಮಹಿಮೆಯನ್ನ ಭಗವಂತ ನೋಡಿದ್ದವರು ಇದಾರಂತ. ಯಾರು ಅಂದ್ರೆ ಮಾರ್ಕಂಡೇಯರು. ಮಾರ್ಕಂಡೇಯರು ಯಾರು ಅಂತ, ಇದು ಯಾಕೆ ಮಾರ್ಕಂಡೇಯರನ್ನ ತರ್ತಾ ಇದ್ದಾರಂದ್ರೆ, ಕೆಲವು ಕಡೆ ಈ ತರ ಒಂದು ನಮ್ಗೆ ಡಿಸ್ಜಾಯಿಂಟೆಡ್ ಆಗ ಅನ್ಸುತ್ತೆ. ಯಾಕೆ ಸುಮ್ಮನೆ ಅಲ್ಲಿ ಅನಂತ ಅನಂತ ಕೋಟಿಗಳು ಆಯ್ತಲ್ಲ, ಯಾಕೆ ಮಾರ್ಕಂಡೇಯನ ಕಾಣನೆ ಒಂದು ರೂಪದಿ ಸೃಷ್ಟಿ ಪ್ರಳಯ ಇಂದ್ರಿಯೇಶನ ಅಂದ್ರೆ ಅದೊಂದು ವೃತ್ತಾಂತ ಹೇಳ್ತಾರ ಮಾರ್ಕಂಡೇಯ ನೋಡಿದ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಏನಂದ್ರೆ, ಮಾರ್ಕಂಡೇಯನ ಸ್ಮರಣೆ ನಮ್ಗೆ ಬೇಕು ಅಂತ ಕೊಡ್ತಾ ಇದ್ದಾರೆ. ಈ ಮೂಲಕವಾಗಿ ನಾವು ಮಾರ್ಕಂಡೇಯ ಋಷಿಗಳನ್ನ ಸ್ಮರಣೆ ಮಾಡಿದ್ರೆ ಅದಕ್ಕೆ ಫಲವೂ ಉಂಟು. ಯಾಕೆ ಹೇಗೆ ಫಲ ಬರುತ್ತೆ ಅವರನ್ನ ಸ್ಮರಣೆ ಮಾಡಿದ್ರೆ ಅಂದ್ರೆ, ಎಲ್ಲರಿಗೆ ಗೊತ್ತಿರೋ ವಿಷಯನೇ, ನಾವು ದ ಪರ್ಪಸ್ ಇಸ್ ಶಾಸ್ತ್ರ ತಿಳ್ಕೊಳ್ಳೋದು. ನಮ್ಗೆ ಶಾಸ್ತ್ರ ಎಲ್ಲ ಚೆನ್ನಾಗಿ ತಿಳ್ಕೊಬೇಕಂದ್ರೆ ಫಸ್ಟ್ ಆಯುಷ್ ಬೇಕು. ಆಯುಷ್ ಪ್ರದರು ಆಯುಷ್ ಮತ್ತು ನಮ್ಗೆ ಆ ಸಾಧನಾ ಸಂಪತ್ತನ್ನ ಕೊಡೋರು ಅನೇಕರಿರ್ತಾರ. ಒನ್ ಆಫ್ ದೆಮ್ ಈಸ್ ಮಾರ್ಕಂಡೇಯ ಋಷಿಗಳು ಕೊಡ್ತಾರೆ ನಮ್ಗೆ. ಸೊ ಮಾರ್ಕಂಡೇಯ ಭರತ 12 ಭಾಗವತದಲ್ಲಿ 12th ಸ್ಕಂದದಲ್ಲಿ ಮಾರ್ಕಂಡೇಯ ಋಷಿಗಳ ಚರಿತ್ರೆ ಬರುತ್ತೆ. ಆ ಚರಿತ್ರೆ ಬರುವಾಗ ಅದ್ ಹೇಳ್ತಾರ, ಅವರು ಚರಿತ್ರೆಯನ್ನ ಯಾರ್ಯಾರು ಕೇಳ್ತಾರೋ ಅವ್ರುಗಳಿಗೇನೋ ಭಗವಂತ ಏನ್ ಕೊಡ್ತಾನಂದ್ರ, ಆಯುಷ್ ಕೊಡ್ತಾನ, ವೈರಾಗ್ಯವನ್ನ ಕೊಡ್ತಾನ, ಮತ್ತು ವೈರಾಗ್ಯ ಎರಡನ್ನು ಅವನು ಕೊಡ್ತಾರ, ಭಗವಂತ ಕೊಡ್ತಾರ ಅವ್ರಿಗೆ, ಅವ್ರ ಕಥೆಯನ್ನ ತಿಳ್ಕೊಂಡ್ರಂತು. ಸೊ ಅದಕ್ಕೆ ಇಲ್ಲಿ ಮಾರ್ಕಂಡೇಯ ಋಷಿ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಅದು ಮೂಲಕವಾಗ ಆ ಮಾರ್ಕಂಡೇಯ ಋಷಿಯನ್ನ ಕಥೆಯನ್ನ ತಿಳ್ಕೊಂಡ್ರೆ ಅದಕ್ಕೆ ಫಲ ಉಂಟು. ಇನ್ನೊಂದು ಏನಂದ್ರೆ, ನಾವು ನೋಡ್ತೀವಿ ಭಾಗವತ ಪೂರ ಬರುತ್ತೆ, ಭಾಗವತ ಪೂರ ಭಗವಂತನ ಭಕ್ತರ ಕಥೆಗಳೆಲ್ಲ ಬರ್ತಾ ಇರುತ್ತೆ. ಸೊ ಭಗವಂತನ ಭಕ್ತರ ಕಥೆ ಯಾಕೆ ಇಷ್ಟಿಷ್ಟೆಲ್ಲ ಬರುತ್ತಂದ್ರೆ, ಒನ್ ರೀಸನ್ ಇಸ್ ಭಗವಂತ ಅವ್ರ ಮೂಲಕ ಅವರಲ್ಲಿ ಅಧಿಷ್ಠಿತನಾಗಿ ಅವನು ಮಾಡಿದ ಚರ್ಯೆಗಳು ವ್ಯಾಪಾರ ವ್ಯಾಪ್ತಿ ಒಂದು. ಇನ್ನೊಂದು ಏನಂದ್ರೆ, ಈ ಋಷಿಗಳು ಮುನಿಗಳಿಗೆ ಎಲ್ಲ ಇವರು ಕಥೆಯನ್ನು ಕೇಳುವ ಮೂಲಕವಾಗ ಅವರಲ್ಲಿ ಇರುವಂತ ಆ ಪುಣ್ಯಗಳು, ಅನಿಷ್ಟ ಪುಣ್ಯಗಳು ಅಂತ ಹೇಳ್ತಾರೆ. ಇವ್ ರಾಯರ್ಗೇನು ಹೇಳ್ತಾರಲ್ಲ, ಅನಿಷ್ಟ ಪುಣ್ಯಗಳು ಅಂತ ಇರುತ್ತೆ. ಆ ಶ್ರವಣ ಮೂಲಕವಾಗ ಅವರವರು ಕಥೆಯನ್ನ ಕೇಳುವುದು ಮೂಲಕವಾಗ ನಮ್ಗೇನೋ ನಮ್ಗೇನೋ ಪುಣ್ಯ ಸಿಕ್ಕತ್ತ. ವಿ ನೀರ್ ಆಲ್ ದಿಸ್ ಫಾರ್ ನಮ್ಮ ಸಾಧನೆಗಳಿಗೆ ಇದೆಲ್ಲ ಬೇಕಾಗಿರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಮಾರ್ಕಂಡೇಯನ ಕಥೆ ಹೇಗಿರುತ್ತಂದ್ರೆ, ಈ ಮಾರ್ಕಂಡೇಯ ಯಾರು ಅಂದ್ರೆ, ಆದಿ ಮನ್ವಂತರದಲ್ಲಿ ಸ್ವಯಂಭವ ಮನ್ವಂತರದಲ್ಲಿ ನಾವು ನೋಡ್ತೀವಿ, ಸ್ವಯಂಭವ ಮನ್ವಂತರದಲ್ಲಿ ಬರ್ತಾರೆ. ಸ್ವಯಂಭವ ಮನ್ವಂತರದಲ್ಲಿ ಕರ್ದಮ ಪ್ರಜಾಪತಿ ಅವ್ರಿಗೆ ಮಕ್ಕಳಿರ್ತಾರೆ. ಅವ್ರ ಮಕ್ಕಳಲ್ಲಿ ಮಕ್ಕಳು ಪರಂಪರೆ ಹೇಳ್ತಾ ಬರುವಾಗ ಒಂದು ಮಗಳನ್ನ ಅವ್ರು ಬಂದು ಭೃಗು ಖ್ಯಾತಿ ಎಂಬ ಮಗಳನ್ನ ಭೃಗು ಎಂಬ ಋಷಿಗಳಿಗೆ ಮದುವೆ ಮಾಡಿ ಕೊಡ್ತಾರೆ. ಅವರು ದಾಂಪತ್ಯದಲ್ಲಿ ಇಬ್ರು ಮಕ್ಕಳು ಹುಟ್ಟುತ್ತಾರೆ, ದಾತ ವಿಧಾತ ಅಂತ. ಇನ್ನೊಬ್ಬ ಕವಿ ಅಂತ ಶುಕ್ರಾಚಾರ್ಯರ್ ಅದು ಬೇರೆ, ಇಲ್ಲಿ ಬರುವಂತದ್ದು ದಾತ ವಿಧಾತ ಅಂತ ಇಬ್ರು ಹುಟ್ಟುತ್ತಾರೆ. ಅವರಿಬ್ಬರಿಗೆ ಮೇರು ಪರ್ವತ ಅಭಿಮಾನಿಯಾದಂಥ ಮೇರುವಿನ ಹೆಣ್ಮಕ್ಕಳು ಅಯತಿ ನಿಯತಿ ಎಂಬವರನ್ನ ಮದುವೆ ಮಾಡಿ ಕೊಡ್ತಾರೆ. ಇವರಲ್ಲಿ ಈ ಅಯತಿ ನಿಯತಿ ಅಯತಿ ಧಾತ ಇವರಲ್ಲಿ ಹುಟ್ಟಿರುವನು ಮೃಕಂಡು, ಮೃಕಂಡು ಅಂಬೋ ಋಷಿ. ಈ ಮೃಕಂಡು ಅಂಬೋ ಋಷಿ ಅವರು ಹಿಮಾಲಯ ಸಮೀಪದಲ್ಲಿ ಇರ್ತಾರೆ ಅವರುಗಳು. ಅವರು ಆಶ್ರಮದಲ್ಲಿ ಅವರಿಗೆ ಒಂದು ಮಗು ಹುಟ್ಟಿತ್ತು. ಅದು ಅವರಿಗೆ ಮೃಕಂಡುವನ ಮಗ ಮಾರ್ಕಂಡೇಯ ಆಗ್ತಾನೆ. ಸೊ ಮಾರ್ಕಂಡೇಯಗೆ ಅವನು ಆಶ್ರಮದಲ್ಲಿ ಆಟ ಪಾಠ ಆಡ್ಕೊಳ್ತಾ ಇರುವಾಗ ಅಲ್ಲಿ ಋಷಿಗಳೆಲ್ಲ ಬರ್ತಾ ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ನರನಾರಾಯಣ ಆಶ್ರಮನು ಅಲ್ಲೇ ಇದೆ. ಸೊ ಅಲ್ಲಿ ಬರ್ತಾ ಹೋಗ್ತಾ ಇರ್ತಾರೆ. ಅಲ್ಲಿ ಬರೋವಾಗ ಈ ಮಗುವನ್ನು ನೋಡಿ ತುಂಬಾ ತೀಕ್ಷ್ಣ ಇರುತ್ತೆ. ಚಿರಂಜೀವಿ ಭವ ಅಂತ ಎಲ್ಲರೂ ಆಶೀರ್ವಾದ ಮಾಡಿಬಿಟ್ಟು ನೋಡ್ತಾರೆ. ಅವರು ದಿವ್ಯ ದೃಷ್ಟಿಗೆ ಈ ಮಗುವಿಗೆ ಅಲ್ಪಾಯುಷ್ ಇರುವಾಗ ದೀರ್ಘಾಯುಷ್ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಸೊ ಹೇಳ್ತಾರೆ ಒಂದು ಈ ತರ ಈ ಮಗುಗೆ ಅಷ್ಟು ದೀರ್ಘಾಯುಷ್ ಇಲ್ಲವೇ ಅಂತ ಹೇಳಿದ್ರೆ ಅವರು ತಕ್ಷಣ ಏನ್ ಮಾಡ್ತಾರೆ ಆ ಮಗುವಿಗೆ ಮಾರ್ಕಂಡೇಯನಿಗೆ ಉಪನಯನ ಸಂಸ್ಕಾರಗಳು ಮಾಡ್ತಾರೆ. ಮಾಡಿದ ಮೇಲೆ ಆ ಮಾರ್ಕಂಡೇಯ ಋಷಿಗಳು ಏನ್ ಮಾಡ್ತಾರೆ ಅಂದ್ರೆ ಭಗವಂತನ ಕುರಿತು ನರನಾರಾಯಣರ ಕುರಿತು ದೀರ್ಘ ತಪಸ್ಸು ಅವ್ರು ಮಾಡ್ತಾ ಇರ್ತಾರೆ. ಬ್ರಹ್ಮಚರ್ಯ ಆಶ್ರಮವನ್ನ ಚೆನ್ನಾಗಿ ಮಾಡಿಕೊಂಡು ದೀರ್ಘ ತಪಸ್ಸು ಮಾಡ್ತಾ ಇರುವಾಗ ಅವ್ರಿಗೆ ಸಾಕ್ಷಾತ್ತಾಗಿ ಆ ಭಗವಂತನೇ ದೀರ್ಘಕಾಲ ಮಾಡ್ತಾರೆ ಅವ್ರಿಗೆ ನರನಾರಾಯಣ ರೂಪ ಭಗವಂತ ಅದೇ ರೂಪದಿಂದ ಕಾಣಿಸಿಕೊಡ್ತಾನಂತ ಅಲ್ಲಿ ಉಲ್ಲೇಖ ಬರುತ್ತೆ. ನರನಾರಾಯಣರ ದರ್ಶನ ಹೇಗಿರುತ್ತೆ ಅಂದ್ರೆ ಅವರಿಬ್ರು ಒಬ್ರು ನರ ಬಂದು ಬಿಳಿ ರೂಪ, ನಾರಾಯಣ ಬಂದು ಕಪ್ಪು ರೂಪದಿಂದ ಇರ್ತಾರಂತೆ, ಚತುರ್ಭುಜರಾಗಿರ್ತಾರಂತೆ. ಆಮೇಲೆ ಒಂದು ರುರು ಅಂಬೋ ಚರ್ಮವನ್ನ ಧಾರಣೆ ಮಾಡಿಕೊಂಡು ಉಪವಿತ ಪವಿತ್ರ ಕಮಂಡಲ ಪದ್ಮಾಕ್ಷಮಾಲ ಆಮೇಲೆ ಮುಂತಾದ ದರ್ಬೆ ಮುಷ್ಟಿ ಎಲ್ಲವನ್ನು ತಕೊಂಡು ಅತಿ ತೇಜಸ್ಸಿಂದ ಬಂದು ಇವ್ರುಗಳಿಗೆ ಅನುಗ್ರಹ ಮಾಡಿ ಇವ್ರಿಗೆ ದೀರ್ಘಾಯು ಕೊಡ್ತಾರಂತೆ. ಎಷ್ಟು ಅಂದ್ರೆ ಆವಾಗ ನೋಡಿ, ಆವಾಗ ಸ್ವಯಂಭುವ ಮನ್ವಂತರದಿಂದ ಇಷ್ಟು ತನಕ, ದಟ್ ಈಸ್ ದ ಫಸ್ಟ್ ಮನ್ವಂತರ, ಅಲ್ಲಿಂದ ಆರು ಮನ್ವಂತರ ತನಕ ಅವರು ತಪಸ್ಸು ಮಾಡ್ತಾರ ಮಾರ್ಕಂಡೇಯ ಋಷಿಗಳು. ಆವಾಗ ಮಾರ್ಕಂಡೇಯರನ್ನ ಎಷ್ಟು ಅವರು ತಪಶಕ್ತಿ ಎಷ್ಟು ದೇವರಲ್ಲಿ ಧ್ಯಾನಂಗತರಾಗ ಇದ್ದಾರೆ ಎಂಬ ತೋರ್ಸ್ಲಿಕ್ಕೆ ಏನ್ ಮಾಡ್ತಾರೆ, ಇಟ್ ಈಸ್ ದ ಡ್ಯೂಟಿ ಆಫ್ ಇಂದ್ರ. ಅವ್ರ ಡ್ಯೂಟಿ ಏನಂದ್ರೆ ಟು ಶೋ ಟು ದ ವರ್ಲ್ಡ್ ಇವರದು ಇವರು ಮಹಿಮೆಯನ್ನು ತೋರಿಸಲಿಕ್ಕೆ ಎಷ್ಟೋ ಟೆಂಪ್ಟೇಷನ್ ಅಪ್ಸರೆಗಳು ಬರ್ತಾರೆ, ಅದಲ್ಲೆಲ್ಲ ಬರುತ್ತೆ, ಅಪ್ಸರ ಬರ್ತಾರ, ಗಂಧರ್ವರು ಬರ್ತಾರ, ಅದು ಬರುತ್ತೆ ಇದು ಬರುತ್ತೆ. ಇವರು ಯಾವುದೂ ಇವ್ರ ಮನಸ್ಸು ಕಂಪ್ಲೀಟ್ಲಿ ಭಗವಂತನಲ್ಲೇ ನೆಲೆಕೊಂಡು ಇದ್ದಕ್ಕೋಸ್ಕರ ಅವ್ರಗಳಿಗೆ ಏನು, ಹಿ ವಾಸ್ ಜಸ್ಟ್ ಶಟ್ ಆಫ್ ಫ್ರಮ್ ದ ಎಕ್ಸ್ಟರ್ನಲ್ ವರ್ಲ್ಡ್, ಹಾಗ ಅವ್ರು ಇರ್ತಾರಂತೆ. ಸೊ ಅದನ್ನ ಪರೀಕ್ಷೆ ಮಾಡ್ಲಕ್ಕೆ ಇಂದ್ರ ಬರ್ತಾನೆ, ಬಂದು ತೋರಿಸಿಕೊಡ್ತಾನೆ. ಇಂದ್ರನ ಉದ್ದೇಶ ಯಾವತ್ತು ಇಂದ್ರ ಮತ್ತು ಅಪ್ಸರಸ್ ಸ್ತ್ರೀಗಳ ಉದ್ದೇಶ ಎಂದೆಂದು ನಾಶ ಮಾಡಬೇಕು ಅಂತ ಇಲ್ಲ. ಅವರು ಪ್ರಭಾವವನ್ನ ತೋರ್ಸ್ಲಿಕ್ಕೆ ಇಟ್ ಈಸ್ ಲೈಕ್ ಎ ಎಕ್ಸಾಮ್ ಟೆಸ್ಟ್ ತರ ಅದು ಮಾಡಿ ಅವರು ಅದರಲ್ಲಿ ಅವರು ತಮ್ಮ ಅನ್ಇಂಟರಪ್ಟೆಡ್ ಭಕ್ತಿಯನ್ನ ತೋರಿಸ್ತಾ ಇದ್ದಾರೆ. ತಪಶಕ್ತಿಯನ್ನು ತೋರಿಸಿದ ಮೇಲೆ ನರನಾರಾಯಣರು ಕಾಣಿಸಿಕೊಡ್ತಾರೆ. ನರ ಅಲಾಂಗ್ ವಿತ್ ನಾರಾಯಣ ಅಲಾಂಗ್ ವಿತ್ ನರ ಕಾಣಿಸ್ಕೊಂಡು ಅವ್ರಿಗೆ ದೀರ್ಘ ಆಯುಷ್ ಪ್ರದ ಮಾಡ್ತಾರೆ. ಆಹಾ ಮಾಡಿದ ಮೇಲೆ ಹಿ ಕಂಟಿನ್ಯೂಸ್ ಇಸ್ ತಪಸ್ ಸೆವೆಂತ್ ಮನ್ವಂತರ ಕಂಟಿನ್ಯೂಸ್ ತಪಸ್ ಮಾಡುವಾಗ ಆವಾಗ ಏನಾಗತ್ತೆ ಅಂದ್ರೆ ರುದ್ರದೇವರು ಪಾರ್ವತಿ ಹೇಳ್ತಾರಂತೆ, ಪಾಪ ಯಾರು ಇಷ್ಟು ಕಠಿಣ ತಪಸ್ ಮಾಡ್ತಾ ಇದ್ದಾನೆ, ಏನಾರು ಒಂದು ಅವ್ರಿಗೆ ಅನುಗ್ರಹ ಮಾಡೋಣ ಅಂತ ಹೇಳುವಾಗ ರುದ್ರದೇವರು ಹೇಳ್ತಾರಂತೆ, ಇವನು ಎಂತಾವ್ದವನು ಅಂದ್ರೆ ಇವನ್ಗೆ ಒಂದು ಬೇಕಾಗೇ ಇಲ್ಲ, ಇವನ್ ತಪಸ್ಸಿಗೆ ನಾವು ಕೊಡೋ ಅವನ್ಗೆ ಒಂದು ಬೇಕಾಗಿಲ್ಲ, ಅಷ್ಟು ಒಂದು ಅವನು ತೋರಿಸ್ಕೊಡ್ತಾರೆ. ಸೊ ಶಿವ ತಾಯಿ ತಂದೆಗಳಾದಂತ ಪ್ರದೋಷ ಕಾಲದಲ್ಲಿ ಬರ್ತಾರೆ. ರುದ್ರ ಪಾರ್ವತಿ ಬಂದ್ರನು ಅವ್ರಿಗೆ ಭಗವಂತನ ಚಿಂತನೆಯಲ್ಲಿ ಇರ್ತಾರೆ, ಅವ್ರಿಗೆ ಕಣ್ಣಿಗೆ ಅವ್ರ ಕಣ್ಣು ತೆಗೆದು ನೋಡೋದೇ ಇಲ್ಲ. ಆವಾಗ ರುದ್ರದೇವರು ಹೇಗೆ ಅವರು ಈ ಮಾರ್ಕಂಡೇಯ ಋಷಿಗಳ ಮನಸ್ಸಿನೊಳಗೆ ಪ್ರವೇಶ ಮಾಡಿ ಅಲ್ಲಿ ನಿಂತು ಬಿಡ್ತಾರಂತ. ಸೊ ನಾರಾಯಣನ ಸ್ಮರಣೆ ಮಾಡ್ತಾ ಇರುವಾಗ ಆ ಮನಸ್ಸಿನ ಚಿತ್ರದಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ, ಸಡನ್ ಆಗಿ ರುದ್ರದೇವರು ಕೊಟ್ರಂತ ಅವ್ರಿಗೆ. ಸೊ ಕಾಣಿಸಿಕೊಟ್ಟಾಗ ಅವರು ಕಣ್ಣು ತೆಗೆದು ನೋಡ್ತಾರೆ, ಇವರಿಬ್ರು ನಿಂತಿರ್ತಾರೆ. ಸೊ ಏನ್ ಬೇಕು ಅಂತ ಕೇಳಿದ್ರೆ ಹೇಳ್ತಾರೆ, ನನಗೆ ವಿಷ್ಣುವಲ್ಲಿ ಭಕ್ತಿಯನ್ನು ಕೊಡು ಅಂತ ಕೇಳ್ತಾರಂತ. ಅದೊಂದೇ ಕೇಳ್ತಾರಂತ ಅವ್ರು ಕೇಳಿದ್ರೆ ರುದ್ರದೇವರು ಅದನ್ನು ಕೊಟ್ಟು ಹೇಳ್ತಾರೆ, ಇಡೀ ಕಲ್ಪಾಯುಷ್, ಕಲ್ಪಾಯುಷ್ ಅಂದ್ರೆ ಎಂಟೈರ್ ಡೇ ಆಫ್ ಬ್ರಹ್ಮ, ದಟ್ ಈಸ್ ಡೇ ಟೈಮ್ ಆಫ್ ಬ್ರಹ್ಮ, ನೈಟ್ ಟೈಮ್ ಆಫ್ ಬ್ರಹ್ಮ, ಸೊ ಎಂಟೈರ್ ಇದ್ದು ಆ ಪ್ರಳಯದಲ್ಲಿನೂ ಇರುವಂತ, ಪ್ರಳಯ ಅಂದ್ರೆ ದಿನಪ್ರಳಯ, ಇಟ್ ಇಸ್ ನಾಟ್ ದ ಎಂಡ್ ಆಫ್ ದ ಪ್ರಳಯ, ದಿನಪ್ರಳಯದಲ್ಲಿ ನೀನು ಇರುವಂತ ಒಂದು ವರವನ್ನ ಕೊಟ್ಟು ವೈರಾಗ್ಯ ಎಲ್ಲವನ್ನು ಕೊಟ್ಟು ಅಲ್ಲಿ ಅದ್ರ ಜೊತೆಯಲ್ಲಿ ಇನ್ನೊಂದನ್ನು ಹೇಳ್ತಾರೆ. ಇನ್ನೊಂದು ಏನ್ ಹೇಳ್ತಾರಂದ್ರೆ, ಈ ಮಾರ್ಕಂಡೇಯನ ಈ ಚರಿತ್ರೆಯನ್ನ ಯಾರು ಹೇಳ್ತಾರೋ ಯಾರು ಕೇಳ್ತಾರೋ ಅವ್ರಗಳಿಗೇನು ಆಯುಷ್ಯೂ ಬರುತ್ತೆ, ಮತ್ತು ಈ ಭಗವಂತನಲ್ಲಿ ಆ ಕಾಲ ಕಾಲಕ್ಕೆ ಆ ಭಗವಂತನ ಸ್ಮರಣೆ ಭಕ್ತಿ ಎಲ್ಲವೂ ಬರತ್ತ, ವೈರಾಗ್ಯ ಬರತ್ತ, ವಿಷಯದಲ್ಲಿ ವೈರಾಗ್ಯನೂ ಬರತ್ತ, ವಿಷಯದಲ್ಲಿ ವೈರಾಗ್ಯ ಅಂದ್ರೆ ಭಗವಂತನಲ್ಲಿ ಒಂದು ಅನುರಾಗ ಬರತ್ತ ಅಂತ ಅನುಗ್ರಹ ಮಾಡ್ತಾರ. ಸೊ ಅದಲ್ಲಿ ಬರುತ್ತೆ ನರನಾರಾಯಣರ ಹತ್ರ, ನರನಾರಾಯಣರು ಕೇಳ್ತಾರಂತ, ನಾರಾಯಣ ಬಂದಾಗ ನಾರಾಯಣ ಕೇಳ್ತಾರೆ ನಿಮ್ಗೆ ಏನಪ್ಪ ಬೇಕು ಅಂತ ಕೇಳಿದಾಗ ಅವರು ಪ್ರಳಯದ ನೋಡ್ಬೇಕು ಅಂತ ಹೇಳ್ತಾರಂತ. ಸೊ ಒಂದಿವಸ ತಪಸ್ಸು ಈಕೆ ಮಾಡ್ತಾ ಇರೋವಾಗ ಸಡನ್ ಆಗ ಹಿ ವಿಷನ್ಸ್, ಏನ್ ವಿಷನ್ ಆಗತ್ತಂದ್ರ ಒಂದೇ ಪ್ರಳಯ, ಪ್ರಳಯ ಕಾಲದಲ್ಲಿ ಹೇಗಿರುತ್ತೆ ಎಲ್ಲ ಇರುತ್ತೆ, ಎಲ್ರು ಹೋಗ್ಬಿಡ್ತಾರೆ ಇವ್ರು ಮಾತ್ರ ಇರ್ತಾರೆ, ಸೊ ಎಲ್ಲಾ ಕಡೆ ಜಲ ಇರತ್ತ, ಎಲ್ಲಾ ಟೈಪ್ ಆಫ್ ಅನಿಮಲ್ಸ್ ಎಲ್ಲವೂ ಇರುತ್ತೆ, ಇವ್ರಿಗೆ ಭಯನೂ ಆಗತ್ತೆ ಎಲ್ಲ ಆಗೋವಾಗ ಅಲ್ಲಿ ಒಂದು ಈ ಪ್ರಳಯಕ್ಕೇನು ಮಹಾಪ್ರಳಯಕ್ಕೇನು ಏನು ವ್ಯತ್ಯಾಸ ಅಂದ್ರೆ, ಮಹಾಪ್ರಳಯದಲ್ಲಿ ಒಂದು ಆಲದ ಎಲೆಯಲ್ಲಿ ಕೃಷ್ಣ ಇರ್ತಾನ, ಇಲ್ಲಿ ಹೇಗೆ ಅಂದ್ರೆ ಆಲದ ಮರ ವೃಕ್ಷ ಕಾಣತ್ತ, ವೃಕ್ಷ ಆ ವೃಕ್ಷದಲ್ಲಿ ಒಂದು ಎಲೆ, ಎಲೆಯಲ್ಲಿ ಆ ಮಗು ಮಲ್ಕೊಂಡಿರೋದು ಕಾಣತ್ತಂತ. ಅವ್ರಿಗೆ ಆ ಮಗುವಿನ ಆಕರ್ಷ ಹೇಗಿರುತ್ತಂದ್ರೆ ಈ ಇಮಿಡಿಯೇಟ್ಲಿ ಡ್ರಾನ್ ಕ್ಲೋಸ್ ಟು ದಟ್ ಆ ಮಗು, ಆಮೇಲೆ ಆ ಮಗು ಶ್ವಾಸ ಮಾಡುವಾಗ ಇವರು ಆ ಮಗುವಿನ ಹೊಟ್ಟೆಯೊಳಗೆ ಹೋಗ್ಬಿಡ್ತಾರಂತ. ಆ ಹೊಟ್ಟೆಯಲ್ಲಿ ಹೋದಾಗೆ ಭಗವಂತನ ಹೊಟ್ಟೆಯಲ್ಲಿ ಎಲ್ಲವನ್ನು ಮೂರು ಲೋಕವನ್ನು, ದಿನಪ್ರಳಯ ಅಂದ್ರೆ ಮೂರು ಲೋಕವನ್ನು ಹೊಟ್ಟೆಯಲ್ಲಿ ಇಟ್ಕೊಳ್ತಾನ, ಆ ಮೂರು ಲೋಕವು ಹಿಡೋವಾಗ ಎಲ್ಲವನ್ನೂ ನೋಡ್ತಾರ, ಅವರು ನೋಡಿ ಸೃಷ್ಟಿ ಎಲ್ಲ ಅವ್ರಿಗೆ ಕಾಣತ್ತಂತ. ತಿರ್ಗಾ ಆ ಮಗು ಏನ್ ಮಾಡತ್ತ, ತಿರ್ಗಾ ವೆನ್ ಇಟ್ ಬ್ರೀತ್ಸ್ ಔಟ್, ತಿರ್ಗಾನೇ ಇವರು ಹೊರಗೆ ಬಂದ್ಬಿಡ್ತಾರ, ಆ ಮಗುವನ್ನ ಅಪ್ಪಿಕೊಳ್ಳಬೇಕು ಅಂತ ಅಷ್ಟು ಮುದ್ದಾಗಿರುತ್ತೆ, ಅಪ್ಪಿಕೊಳ್ಳಬೇಕು ಅಂತ ಹೋದಾಗ ಅವ್ರಿಗೆ ಧ್ಯಾನದಿಂದ ಇದು ಧ್ಯಾನ ರೂಪವಾಗಿ ಬರೋದು. ಸೊ ಧ್ಯಾನದಿಂದ ಕಣ್ಣು ತೆಗಿತಾರೆ, ಕಣ್ಣು ತೆಗೆದ ತಮ್ಮ ಆಶ್ರಮ ಎಲ್ಲದನ್ನ ಇರ್ತಾರೆ. ಸೊ ಸಾಕ್ಷಾತ್ ಆಗಿ ಅವರು ಭಗವಂತನ ಎಲ್ಲವನ್ನು ಅವರು ಮಾರ್ಕಂಡೇಯರು ನೋಡಿದ್ದಾರೆ. ಅದಕ್ಕೆ ಹೇಳ್ತಾರೆ ಇದು ಹೇಗೆ ತೋರಿಸಿದ ಭಗವಂತ ಅಂದ್ರೆ, ಹಿಂದೆ ಮಾರ್ಕಾಂಡೇಯ ಕಾಣನೆ ಒಂದು ರೂಪದಿ, ಯಾವ ರೂಪದಿಂದ ತೋರಿಸಿದ ಭಗವಂತ, ಆ ಶಿಶು ರೂಪದಿಂದ ತೋರಿಸಿದ, ಆ ಶಿಶು ಒಂದು ರೂಪದಿ ಸೃಷ್ಟಿ ಪ್ರಳಯ ಎಲ್ಲವೂ ಇವನು ತೋರಿಸಿದ. ಇವನು ಯಾರು ತೋರಿಸಿದವನು ಯಾರು ಅಂದ್ರೆ ಇಂದಿರೇಶ ಅಂತಾರೆ, ಇಂದಿರಾ ಎಲ್ಲರಿಗೇನು, ಇಂದಿರಾ ಅಂದ್ರೆ ಇದಮ್ಮ ಐಶ್ವರ್ಯ ಅಂತ, ಐಶ್ವರ್ಯ ಎಲ್ಲ ಲಾರ್ಡ್ಶಿಪ್ ಅಂತ ಹೇಳ್ತಾರಲ್ಲ ಎಲ್ಲರನ್ನು ಮಣಿಸುವಂತ ಶಕ್ತಿ, ಆ ಇಂದಿರಾ ಇಂದಿರೇಗ ಇವನು ಈಶನಾಗಿದ್ದಾನೆ, ಇವನೊಳಗೆ ಇಷ್ಟು ಇದ ಅಂತ ಏನಿದು ಆಶ್ಚರ್ಯ, ಇವನಲ್ಲಿ ಇದು ಇದ ಇಷ್ಟು ಒಂದು ತಾಕತ್ತು ಈ ಮಗುವಿನಲ್ಲಿ ಈ ಒಂದು ರೂಪದಲ್ಲಿ ಇದೆ ಎಂಬುದಕ್ಕೆ ಇದು ಏನು ಆಶ್ಚರ್ಯ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇವನು ಅಪ್ರಮೇಯ ಅಂತ ಹೇಳ್ತಾನೆ, ಅವನು ಯಾವುದಕ್ಕೇನು ಸಿಲುಕುವನಲ್ಲ, ಇವನು ಅಪ್ರಮೇಯ, ಪ್ರಮೇಯಕ್ಕೆ ಸಿಲುಕುವನೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಪ್ರಮೇಯ ಸದಾ, ಏನು ಒಂದು ಕಾಲದಲ್ಲೇ ಹೀಗಿರ್ತಾನೆ ಅಂದ್ರೆ ಇಲ್ಲ, ಅವನು ಸದಾ ಹೀಗೇನೆ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಒಂದು ರೂಪದೊಳ್, ಒಂದು ಅವಯದೊಳ್, ಒಂದು ರೋಮದೊಳ್, ಒಂದು ದೇಶದಿ ಹೊಂದಿ ಇಪ್ಪ, ಹೊಂದಿ ಇರ್ಪ, ಹೊಂದಿ ಇಪ್ಪ ಅಂದ್ರೆ ಇಟ್ ಇಸ್ ಸೋ ಡೆನ್ಸ್ಲಿ, ಒಂದು ಒಂದು ಇಟ್ ಇಸ್ ಡೆನ್ಸ್ಲಿ ಪ್ಯಾಕ್ಡ್ ಅಂತ ಹೇಳ್ತಾರಲ್ಲ ಅದಕ್ಕೆ, ಹೊಂದಿ ಇಪ್ಪ ಅಭುಜಾಂಡ ಅನಂತಾನಂತ ಕೋಟಿಗಳು, ಹಿಂದೆ ಮಾರ್ಕಾಂಡೇಯ ಕಾಣನೆ ಒಂದು ರೂಪದಿ ಸೃಷ್ಟಿ ಪ್ರಳಯವ ಇಂದಿರೇಶ ನೋಡ್ ಏನಿದು ಆಶ್ಚರ್ಯ ಅಪ್ರಮೇಯ ಸದಾ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಾರ್ಪಣಮಸ್ತು.